ದೇವರಲ್ಲಿ ಕಾಣಿ ಅಂತ ಶಾಸ್ತ್ರ ಹೇಳುತ್ತೆ. ಅಂದ ದೇವ್ರ ಪೂಜೆ ಬಿಡಿ ಅಂತ ಅರ್ಥ ಅಲ್ಲ ಈ ಮಧ್ಯೆ. ಸಾರಗ್ರಹ ಪೂಜೆ ಮಾಡಲೇಬೇಕು, ಪ್ರತಿಮಾ ಪೂಜೆ ಮಾಡಲೇಬೇಕು, ಅಲ್ಲಿ ಪೂಜೆ ಇಲ್ಲಿ ಅರ್ಪಣೆ, ಇದು ಭಾರಿ ವಿಶೇಷ. ಇವತ್ತು ಅನುಸಂಧಾನದ ಕ್ರಮನೇ ಶಾಸ್ತ್ರದ ವೈಶಿಷ್ಟ್ಯ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡಿದರೆ ಒಂದು ಅವಕಾಶ ಬಂತು ತನಗೆ ಅಂತ ಅರ್ಥ. ಅಂತ ಪ್ರಸಂಗ ಒದಗಿದರೆ ಪುಣ್ಯದ ಬಾಗಿಲು ತಕೊಂಡು ಬಂದು ಅಂತ ಹೇಳ್ತಾರೆ. ಪುಣ್ಯದ ಬಾಗಿಲು ತಾನಾಗಿ ಸ್ವರ್ಗದ್ವಾರ ಮಪಾವೃತ, ಸ್ವರ್ಗದ ಬಾಗಿಲು ತೆಗೆದಂತೆ ಇಂತ ಅಪಚಿಟ್ಟಿ ಬಂದರೆ ನಾವೇನ್ ಮಾಡ್ತೇವೆ ಗೊತ್ತಾ? ಹೋಗುವತ್ತ ಕಡೆ ಗಟ ಉಟ್ಟಂತ ಕಳಿಸಿಬಿಡ್ತೇವಲ್ಲ, ಆ ವ್ಯಕ್ತಿನ ಕಳಿಸೋದಿಲ್ಲ ನಾವು, ಒಡಗಿರ ಭಗವಂತನಿಗೆ ಅವಮಾನ ಮಾಡ್ತೇವೆ ಅಂತ ಹೇಳ್ತಾರೆ. ಒಡಗಿರ ಭಗವಂತನಿಗೆ ಮಾಡ್ತಕ್ಕಂತ ದ್ರೋಹ ಅದು. ಈ ಚಿಂತನೆ ನಮಗೆ ಗೊತ್ತಾದರೆ ನಿಜವಾದ ಉಪಾಸನೆಯ ಕ್ರಮ ಎಷ್ಟು ವಿಶಾಲವಾದದ್ದು. ಯಾರು ಬಂತಷ್ಟ ನೋಡಪದ್ದಿದೆ ಜಾತಿ ಮನ್ನೆ ಹೇಳಿದೆ. ಭಗವಂತ ವರ್ಣಾಶ್ರಮವನ್ನು ಹೇಳ್ತಾನೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಾಶ್ರಮ ಇರೋದು ನಿಜ, ಸೃಷ್ಟಿ ಮಾಡಿದ್ದು ನಾನೇ ಅಂತ ಭಗವಂತ ಹೇಳ್ತಾನೆ. ಅದೇ ಭಗವಂತ ಹೇಳ್ತಾನೆ, ವರ್ಣಾಶ್ರಮದ ವ್ಯವಸ್ಥೆ ನಾನು ಮಾಡಿದ್ದು ಕೆಲವು ವಿಶೇಷ ಕಾರ್ಯಗಳಿಗೋಸ್ಕರ, ಹೊರತು ಕಂಡುಕೊಂಡದಕ್ಕೆಲ್ಲ ವರ್ಣಾಶ್ರಮ ಅಪ್ಲೈ ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಕಂಡುಕೊಂಡದಕ್ಕೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಲ್ಲ, ಆ ಪ್ರಸಂಗ ಬಂದಾಗ ಅದಕ್ಕೆ ವರ್ಣಾಶ್ರಮ ಉಪಯೋಗಿಸಬೇಕೇ ಹೊರತು ನಿತ್ಯದ ನಮ್ಮ ಜೀವನದೊಳಗೆ ಯೋಗ್ಯತೆಯನ್ನು ಗಮನಿಸಬೇಕು ಅಂತ ಹೇಳ್ತಾರೆ. ಯೋಗ್ಯತೆಯನ್ನು ಗಮನಿಸಬೇಕು ಅಂತ ಅವಕಾಶದಲ್ಲಿ ಆಚಾರ್ಯ ಹೇಳ್ತಾರೆ. ಮಧ್ವಾಚಾರ್ಯರು ದೇವತಾ ಪ್ರತಿಷ್ಠಾಪನೆ ಮಾಡಿದಾಗ, ದೇವರ ಉತ್ಸವಗಳನ್ನು ಮಾಡಿದಾಗ, ಯಾವುದೇ ನಿಜವಾದ ದೊಡ್ಡ ಸಮಾರಂಭ ಮಾಡಿದಾಗ ಯಾರ್ಯಾರಿಗೆ ಭೋಜನ ಹಾಕಬೇಕು ಅಂದ್ರೆ ಆಚಾರ್ಯ ಹೇಳ್ತಾರೆ, ಅದನ್ನು ತುಂಬಾ ಜನ ಗಮನಿಸೇ ಇಲ್ಲ. ಆಶ್ವಭ್ಯ ಆಶ್ವಪಾಕೇಭ್ಯ ದದ್ಯಾದನ್ನಂ ನಿರಂತರಂ, ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ಪ್ರಾಣಿಗಳಲ್ಲಿ ನಾಯಿಗಳವರೆಗೂ ಮುಟ್ಟಬೇಕಂತೆ, ಮನುಷ್ಯರಲ್ಲಿ ಶಪಾಕನವರೆಗೂ ಮುಟ್ಟಬೇಕಂತೆ. ಅಲ್ಲಿ ಬಂದವರಿಗೆ ಅನ್ನ ಇಲ್ಲ ಅಂತ ಆಗಬಾರ್ದಂತೆ, ಅನ್ನ ಇಲ್ಲ ಅಂದ್ರೆ ಉತ್ಸವ ಫೇಲ್ ಅಂತ ಅರ್ಥ. ಬಂದವನಿಗೆ ಆಹಾರ ಸಿಗಲಿಲ್ಲ, ನೀರು ಸಿಗಲಿಲ್ಲ ಅಂದ್ರೆ ಉತ್ಸವ ಉತ್ಸವ ಅಲ್ಲ. ಇದು ಆಚಾರ್ಯರು ಕೊಟ್ಟಂತ ಆದೇಶ. ತುಂಬಾ ಜನ ಆಚಾರ್ಯರಿಗೆ ಉದಾತ್ತ ದೃಷ್ಟಿ ಗೊತ್ತೇ ಇಲ್ಲ, ಅವರು ಭೇದವನ್ನು ಹೇಳಿದರು ಅಂತ ಹೇಳಿದರೆ ಸಮಾಜ ಒಳ್ಳೆಯಕ್ಕೆ ಹೇಳಿದ್ರು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೇಳಿದ ಭೇದ ಆ ಭೇದ ಹೇಳಲಿಲ್ಲ, ವ್ಯಕ್ತಿ ವ್ಯಕ್ತಿಗಳಲ್ಲಿ ಭೇದವಿದೆ ಅಂತ ಹೇಳಿದರೆ ಹೊರತು ಒಳಗಿರುವ ಭಗವಂತನಲ್ಲಿ ಭೇದವಿಲ್ಲ ಅಂತಾನೆ ಹೇಳಿದವು. ಭಗವಂತನಲ್ಲಿ ಭೇದ ಇಲ್ಲ, ಆದ್ದರಿಂದ ವ್ಯಕ್ತಿಗಳು ಯಾರೇ ಆಗಿರಲಿ ಅವರಿಗೆ ಕೊಡತಕ್ಕಂಥ ವಸ್ತುವಿನಲ್ಲಿ ಕಾಮನ್ ಕೊಡೋ ವಸ್ತುಗಳು ಬೇರೆ, ಸ್ಪೆಷಲ್ ಕೊಡೋ ವಸ್ತುಗಳು ಬೇರೆ. ಸ್ಪೆಷಲ್ ಕೊಡಬೇಕಾದ ಅರ್ಹತೆಗಳೆಲ್ಲ ಬೇಕು. ಭಿಕ್ಷುಕರು ಬರ್ತಾನೆ, ತಾಮ ಏನಾದರೂ ಅನ್ನ ತಾಯಿ ಅಂತ ಕೊಟ್ಟು ಬಿಡ್ತಾರೆ. ವಿದ್ಯಾರ್ಥಿ ಬರ್ತಾರೆ, ಎಕ್ಸಾಮ್ ಫೀಸ್ ಕೊಡಿ ಅಂತ ಹೇಳ್ತಾನೆ, ಸುಮ್ಮನೆ ಕೊಡೋದಿಲ್ಲ. ಯಾವ ಕೋರ್ಸ್ ಓದ್ತೀನಿ ಅಂತ ಕೇಳ್ತಾರೆ, ಯಾವ ಕೋರ್ಸ್ ಓದ್ತಿ, ಯಾವ ಎಕ್ಸಾಮಿನೇಷನ್, ಎಷ್ಟನೇ ವರ್ಷ ಇದು, ಫೀಸ್ ಎಷ್ಟು ಅಂತ ಕೇಳ್ತಾರೆ. ಭಿಕ್ಷುಕ ಕೇಳಿದ ಕಷ್ಟ, ಇಲ್ಲಿ ಓದ್ತೀನಿ ಏನು ಕೆಲಸ ಮಾಡ್ತೀನಿ ಅಂತ ಕೇಳಿದ್ರೆ ಭಿಕ್ಷೆ ಬಡ ಕೆಲಸ ಮಾಡ್ತೀನಿ ಸ್ವಾಗತ ಹೋಗ್ಬಿಡ್ತಾರೆ. ಕೆಲಸ ಮಾಡಿ ನಿಮ್ಮತ್ರ ಯಾಕೆ ಬರ್ತಿದ್ದೆ ಅಂತಾನೆ, ಕೆಲಸವನ್ನು ನಿಮ್ಮತ್ರ ಯಾಕೆ ಬರ್ತಿದ್ದೆ ನಾನು. ಅವನಿಗೆ ಇದೆಲ್ಲ ಕ್ವಾಲಿಫಿಕೇಶನ್ ಬೇಕಿಲ್ಲ, ಅವನಿಗೆ ಹಸಿಯಾಗಿರೋದ್ರಿಂದ ಕ್ವಾಲಿಫಿಕೇಶನ್ ಅಷ್ಟೇ. ಇವನಿಗೆ ಆಗಲ್ಲ, ಎಕ್ಸಾಮ್ ಫೀಸ್ ಕಟ್ಟಬೇಕಾದ್ರೆ ಅದೆಲ್ಲ ಕೇಳ್ತಾರೆ. ನಿನಗೆ ಎಕ್ಸಾಮ್ ಫೀಸ್ ಕೇಳ್ತೀಯ, 10 ಲಕ್ಷ ಕೇಳ್ತೀಯ, ಹೆಚ್ಚಕ್ಕೆ ಯಾವ ಎಕ್ಸಾಮ್ ಫೀಸ್ ಇದೆಯಾ, ಸಾಧ್ಯ ಇಲ್ಲ. ಲಕ್ಷ ಇದೆಯಾ, ಇಲ್ಲ. ಇಷ್ಟಿದೆಯಾ, ಸರಿ, ಎಷ್ಟು ಕೊಡಬೇಕು ತೋರಿಸು, ಅಷ್ಟು ನಾನು ಕೊಡ್ತೇನೆ. ನಾನೇ ಬೇಕಾ ಡೈರೆಕ್ಟ್ ಚೆಕ್ ಕೊಡ್ತೇನೆ, ಕೊಟ್ಟುಬಿಡು. ಅವನ ಉದ್ದೇಶ ಅವನು ಹೆಲ್ಪ್ ಮಾಡಬೇಕು, ಮಿಸ್ಯೂಸ್ ಆಗಬಾರ್ದು ಅಷ್ಟೆ. ಹೆಲ್ಪ್ ಮಾಡಬೇಕು, ಮಿಸ್ಯೂಸ್ ಆಗಬಾರ್ದು. ಆ ಕಾನ್ಸೆಪ್ಟ್ ಇರಬೇಕು ಹೊರತು ಬೇರೆ ಅಲ್ಲ, ಅಲ್ಲೇ ತಾರತಮ್ಯದಂತ. ಅದೇ ಎಕ್ಸಾಮ್ ಫೀಸ್ ಕೊಡಬೇಕಾದ್ರೆ SSLCಗೂ ಕೊಡ್ತಾರೆ, ಗ್ರಾಜುಯೇಟ್ಗೂ ಕೊಡ್ತಾರೆ, PG ಕ್ಲಾಸ್ಗೂ ಕೊಡ್ತಾರೆ. ಎಷ್ಟೆಷ್ಟಿರುತ್ತೆ, ವೇರಿ ಆಗ್ತಾ ಹೋಗುತ್ತದು. ಆ ಟೈಪ್ ಹೆಲ್ಪ್ ಮಾಡ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಸಮ ಅಂತ ಹೇಳಿದರೆ ಮೆಕ್ಯಾನಿಕಲ್ ಸಮತ್ವನೂ ಅಲ್ಲ, ಕಂಡೆಮ್ ಮಾಡೋದು ಅಲ್ಲ. ಈ ತಾರತಮ್ಯವನ್ನು ಗಮನಿಸಲಿಕ್ಕೋಸ್ಕರ ಭಗವಂತ ಕೊಟ್ಟ ದೃಷ್ಟಾಂತಗಳು ಹೇಗೆ ಗೊತ್ತಾ? ಒಬ್ಬ ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ, ಇನ್ನೊಂದು ಗೋವು. ಬ್ರಾಹ್ಮಣ ಗೋವುಗಳು ಸಾತ್ವಿಕತೆಯ ಸಂಕೇತ, ಆಮೇಲೆ ಆನೆ ಅದೊಂದು ರಾಜಸ ವಸ್ತು, ನಾಯಿ ಶತಾಕ ತಾಮಸ ವಸ್ತು. ಸಾತ್ವಿಕ ವಸ್ತುವಾಗಲಿ, ರಾಜಸ ವಸ್ತುವಾಗಲಿ, ತಾಮಸ ವಸ್ತುವಾಗಲಿ, ಒಳಗಿರುವ ಭಗವಂತ ಮಾತ್ರ ಬೇರೆ ಆಗೋದಿಲ್ಲ. ಜೀವ ಬೇರೆ ಆಗ್ತಾನೆ, ದೇಹ ಬೇರೆ ಆಗುತ್ತೆ ಹೊರತು ಒಳಗಿರುವ ಭಗವಂತ ಬೇರೆ ಆಗೋದಿಲ್ಲ. ಇದು ಭಗವದ್ಗೀತೆ ಹೇಳಿದ ತತ್ವವಾದ್ದರಿಂದ ಅಲ್ಲಲ್ಲಿ ದೇವರನ್ನು ಕಂಡು ಯಾರಿಗೋ ದೇವರು ನೀರು ಕೊಟ್ಟೆ ಅಲ್ಲ, ಕೃಷ್ಣಾರ್ಪಣ ಅಂತ ಕೊಟ್ಟೆ ಅಂತ ಹೇಳುತ್ತೆ. ಕೃಷ್ಣಾರ್ಪಣ ಅಂತ ಕೊಟ್ಟೆ, ಯಾರಿಗೋ ಅನ್ನ ಹಾಕಿದ್ದಲ್ಲ, ಕೃಷ್ಣಾರ್ಪಣ ಅಂತ ಅನ್ನ ಹಾಕಿದೆ. ಯಾರಿಗೋ ದಾನ ಕೊಟ್ಟಿದ್ದಲ್ಲ, ಕೃಷ್ಣಾರ್ಪಣ ಅಂತ ಕೊಟ್ಟೆ. ಈ ಭಾವನೆ ಡೆವಲಪ್ ಆಗಲಿ ಭಗವದ್ಗೀತೆಯ ಸಂದೇಶವೇ ಕಾರಣ. ನಾವು ಯಾರಿಗೆ ಕೊಟ್ಟರು ಅಂತ ಅನುಸಂಧಾನ ಇದ್ರೆ ತುಂಬಾ ಹೆಚ್ಚು ಪುಣ್ಯ ಬರುತ್ತೆ, ಇಲ್ಲದೆ ಹೋದ್ರೆ ಆ ಪುಣ್ಯ ಸಾಕಷ್ಟು ರೆಡಿ ಆಗಿ ಹೋಗಿಬಿಡುತ್ತೆ. ವಸ್ತುವಿಗೆ ಕೊಡೋದು ಬೇರೆ, ಬರೀ ಚೇರ್ ಮುಂದಿಟ್ರೆ ಅಲ್ಲೇ ಬಿದ್ದಿರುತ್ತೆ, ಅಲ್ಲಿ ಕೂತೊಂದು ಕಲ್ಲು ಕೊಟ್ಟರೆ ತಗೊಂಡು ಹೋಗ್ತಾನೆ. ಅವನ ಅರ್ಹ ವ್ಯಕ್ತಿ ಆದ್ರೆ ಚೆನ್ನಾಗಿ ಉಪಯೋಗ ಮಾಡ್ತಾನೆ. 3 ಸ್ಟೆಪ್ಸ್ ಇದೆ ಅದರೊಳಗೆ. ಅನ್ನ ಬಂದು ಚೆನ್ನಾಗಿ ಬಳ್ಳೆ ತಟ್ಟೆಯಲ್ಲಿ, ಬಂಗಾರ ತಟ್ಟೆಯಲ್ಲಿ ಬೇಕಾದನ್ನು ಮಾಡಿ ಬಡಿಸಿಟ್ಬಿಟ್ಟು ಟೇಬಲ್ ಅನ್ನು ಇಟ್ಟು ಹಾಗೆ ಕೂತಿರುತ್ತೆ. ಎಂದೆಂದು ತಿನ್ನೋ ಸಾಧ್ಯ ಇಲ್ಲ, ಅದಕ್ಕೆ ಕೆಪಾಸಿಟಿನೇ ಇಲ್ಲ ಅದಕ್ಕೆ. ಅದು ಹಸಿವಾದ ಅವನಿಗೆ ಕೊಡಿ, ಅವನು ತಿಂತಾನೆ. ಅದು ಸ್ಟೂಡೆಂಟ್ಗೆ ಕೊಡಿ, ತಿಂದು ಓದ್ತಾನೆ. ಇವನು ಬರೀ ತಿಂತಾನೆ ಭಿಕ್ಷುಕ, ಸ್ಟೂಡೆಂಟ್ ತಿಂದು ಓದ್ತಾನೆ. ಇನ್ನೂ ವ್ಯಕ್ತಿ ಕೊಟ್ಟರೆ, ತಪಸ್ ಮಾಡೋನು ಕೊಟ್ಟರೆ ತಿಂದು ತಪಸ್ ಮಾಡ್ತಾನೆ, ಅದರ ಫಲ ಎಲ್ಲ ಇವನಿಗೆ ಬರುತ್ತೆ. ಇನ್ನು ತಿಂದು ಕಡತನ ಮಾಡಿ ಕೊಟ್ಬಿಟ್ರೆ ಕಡತನ ಶೀರ್ಗೆ ಬರುತ್ತೆ. ಮತ್ತೆ ಕಡತನ, ನೀವು ಅನ್ನ ಹಾಕಿದ ಕಡತನ ಮಾಡಿದ್ರೆ ಬರೀ ನೀವು ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ಅದೇ ಅಲ್ಲಿ ಭಾರತ ತಾರತಮ್ಯ ಶುರುವಾಯಿತು. ಹಾಗಿದ್ರೆ ಬಂದವರು ಕೊಡಬೇಕೋ ಬೇಡವೋ? ಬರೀ ಅನ್ನ ಬರೀ ಅನ್ನ ನೀರಾ ಆಚಾರ ಹೇಳ್ತಾರೆ. ಕಣ್ಣು ಮುಚ್ಚಿಕೊಂಡು ಕೊಡ್ತೇವೆ, ಯೋಚನೆ ಮಾಡಕ್ ಹೋಗ್ಬೇಡಿ. ಬರೀ ಅನ್ನ ನೀರು ಕೇಳಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಆದರೆ ಅವ್ರು ಯಾವ್ದಾರ ಪರ್ಪಸ್ ಕೇಳ್ತಾರೆ ಅಂತ ನೋಡಿ, ಅರ್ಹತೆ ನೋಡಿ ಅಂತ ಹೇಳಿದ್ರೆ ಅರ್ಹತೆ ನೋಡಿ ಎಕ್ಸಾಮಿನ್ ಮಾಡಿ ಅದು ಕೊಡಿ. ಆದ್ರೆ ಎಷ್ಟೇ ಕೊಟ್ಟರು ಕೊನೆಗೆ ಕೊಟ್ಟಿದ್ದು ಭಗವಂತನಿಗೆ ಎಂಬುದನ್ನು ಮಾತ್ರ ಮರಿಬೇಡಿ ಅಂತ ಹೇಳಿದ್ರೆ, ಇಲ್ಲೇ ಕೊಟ್ಟರು ಕೊನೆಗೆ ಭಗವಂತನಿಗೆ ಕೊಟ್ಟಿದ್ದು ಅನ್ನೋ ಚಿಂತನೆ ಬಿಡಬೇಡಿ. ಅದು ಭಗವಂತನ ಚಿಂತನೆ ಮಾಡೋ ಕ್ರಮ. ವಿದ್ಯಾ ವಿನಯ ಸಂಪನ್ನಿ ಬ್ರಾಹ್ಮಣಿ ಗವಿ ಹಸ್ತಿನಿ ಶುನಿ ಚೈವ ಶ್ವಪ ಕೇಚ ಪಂಡಿತಾಹ ಸಮದರ್ಶಿನಃ. ದೇವರನ್ನು ಹೀಗೆ ಸಮಯ ಕಾಣ ಬುದ್ಧಿ ಬಂತು ಅಂದ್ರೆ ಅವರು ದೊಡ್ಡ ಪಂಡಿತರು ಅಂತ ತಾತ್ಪರ್ಯ. ಅದಕ್ಕೆ ಹೇಳ್ತಾರೆ ದೊಡ್ಡ ಜ್ಞಾನಿಗಳು ಹೇಗೆ ನೋಡ್ತಾರೆ, ವಿಜಯದಾಸರಂತ ಜ್ಞಾನಿಗಳು ತಮ್ಮ ಶಿಷ್ಯರ ಸಮೇತ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಕಾಶಿ ಹರಿದ್ವಾರ ಇತ್ಯಾದಿ ಯಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಮಧ್ಯೆ ಒಂದು ಅರಣ್ಯ, ಅಲ್ಲಿ ಒಂದು ಕತ್ತೆ ಒದ್ದಾಡ್ತಾ ಮಲಗಿತ್ತಂತೆ ಪಾಪ. ಕತ್ತೆ ಒದ್ದಾಡ್ತಾ ಮಲಗಿದೆ, ಪ್ರಾಣ ಹೋಗುವ ಸ್ಥಿತಿಯಲ್ಲಿದೆ. ಶಿಷ್ಯರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ಗುರುಗಳು ಹಿಂದೆ, ಅವರು ಮುಂದೆ ಕೆಲವು ಶಿಷ್ಯರಿದ್ದಾರೆ. ಕತ್ತೆ ನೋಡಿ ಶಿಷ್ಯರ ಮುಂದೆ ಹೋಗಿಬಿಟ್ರೆ ಊದಕ್ಕೆ ಹೋಗ್ಬಿಟ್ರೆ ಎಲ್ಲರೂ ಕೂಡ ನೋಡಿದ್ದು, ಕೆಲವು ಮೂಗು ಮುಚ್ಚಿಕೊಂಡು ಹೋಗಿರಬಹುದು, ಕೆಲವು ಈ ಕಡೆ ಬೈದು ಹೋಗಿರಬಹುದು, ಕೆಲವು ಹೊಡೆದು ಹೋಗಿರಬಹುದು, ಕೆಲವು ಸುಮ್ಮನೆ ಹೋಗೋ ಅಭ್ಯಾಸ ಇರೋದಿಲ್ಲ, ಪಟ್ಟಂತ ಹೊಡೆದೇ ಹೋಗ್ತಾರೆ ಯಾರು ಕಂಡು ಎಲ್ಲ ಮಾಡಿದ್ರು ಪಾಪ. ಕೊನೆಗೆ ವಿಜಯದಾಸರು ಬಂದರಲ್ಲಿ ನೋಡಿದ್ರು, ಒದ್ದಾಡ್ತಾ ಇದೆ ಕತ್ತೆ ಪಾಪ. ತಾವು ಅಲ್ಲಿಂದ ಕಷ್ಟಪಟ್ಟು ಬಿಂದಿಗೆಯಲ್ಲಿ ಗಂಗೆ ಹೊತ್ಕೊಂಡು ಬಂದಿದ್ದಾರೆ, ನೋಡಿದ್ರಂತೆ ಅದನ್ನ ಹೊಡೆದು ಬಾಯಲ್ಲಿ ಹಾಕ್ಬಿಟ್ಟಿರುತ್ತೆ ನೀರ. ಈ ಶಿಷ್ಯರಿಗೆಲ್ಲ ಆಶ್ಚರ್ಯನೇ ಆಶ್ಚರ್ಯ. ಏನು ಸ್ವಾಮಿ ಕತ್ತೆ ಕುಡಿಸ್ಬಿಟ್ರಲ್ಲ, ಯಾರು ಆಚಾರ್ಯ ಕುಡಿಸ್ಬಾರ್ದಾಗಿತ್ತೆ, ಕತ್ತೆ ಕುಡಿಸ್ಬಿಟ್ರಲ್ಲ, ಏನ್ ಮಾಡುತ್ತೆ ಕತ್ತೆ ಹೇಳ್ತಾರೆ, ನೀ ಅಲ್ಲೇ ಪತ್ತಿಕೊಂಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಈ ಶ್ಲೋಕ ಶ್ಲೋಕ ಹೇಳ್ತಿದ್ರು, ಅವ್ರು ಅರ್ಥ ಇವ್ರು ಮಾಡ್ಕೊಂಡಿದ್ದಾರೆ. ಶ್ಲೋಕ ಬಾಯಿಪಾಠ ಬಂದ್ಬಿಟ್ಟು ಓದ್ಬಿಟ್ರೆ ಅನುಸಂಧಾನ ಬರೋದು ಭಾರಿ ಕಷ್ಟ. ಪಂಡಿತಾಹ ಸಮದರ್ಶಿನಃ, ಅದು ಕತ್ತೆ ಸಾಯ್ತಾ ಬಿದ್ದಿದೆ ಹೌದು, ಅದರೊಳಗೆ ಭಗವಂತ ಇದ್ದಾನೆ. ಈಗ ಅದಕ್ಕೆ ನೀರು ಕೊಟ್ರೆ ಭಗವಂತನಿಗೆ ನಾವು ಪಾನೀಯವನ್ನು ಸಾರಪೇಯ ಮಾಡಿದ ಪುಣ್ಯ ಬರುತ್ತೆ. ಈಗ ವಿವೇಕ ಇಲ್ಲ, ಅಯ್ಯೋ ಎಷ್ಟೂರು ನೀರು ತಂದಿದ್ದೀರಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಮತ್ತೆ ಕಾಶಿಯಾತ್ರೆ ಮಾಡಕ್ ಬರುತ್ತೆ, ಈ ಕತ್ತೆ ಸತ್ರ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೆ. ಕತ್ತೆ ಸತ್ರ ಮತ್ತೆ ಚಾನ್ಸ್ ಅಲ್ಲಿ ಸಿಗೋದೇ ಇಲ್ಲ, ಮತ್ತೆ ಬರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡು ಎಷ್ಟು ಪ್ರಾಕ್ಟಿಕಲ್ ಫಿಲಾಸಫಿ ಶ್ರೀ ಶಾಸ್ತ್ರ ಅಂತ ಸಿದ್ಧಾಂತ ಅಂದ್ರ. ನಾವಂತ ಅವಕಾಶವನ್ನು ಜೀವನದಲ್ಲಿ ಯೋಚನೆ ಕೂಡ ಮಾಡೋದಿಲ್ಲ, ಸುಮ್ಮನೆ ಕಳಿಸಿಬಿಡ್ತೇವೆ. ಇಲ್ಲ ಹೋಗ್ರಿ ದೊಡ್ಡಷ್ಟಿಗೆ ನಾವು ಇಲ್ಲ ಅಂತ ಹೇಳೋದಕ್ಕೆ, ಇಲ್ಲ ಅಂತ ಹೇಳೋದಕ್ಕೆ ಯಾರು ಬೇಕಾದ್ರೂ ಸಾಧ್ಯ ಇದೆ ಅಂತ ಹೇಳೋದು ವಿವೇಕ ಬೇಕಾಗುತ್ತಷ್ಟೇ. ಒಂದು ಕ್ಷಣದಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ತಾನಲ್ಲ, ಅಂತ ಒಂದು ಯೋಚನೆ ಮಾಡಲಿಕ್ಕೆ ದೊಡ್ಡ ಆಹಾರ ಕೊಡ್ತಕ್ಕಂಥ ಶ್ಲೋಕ ಇದು. ವಿದ್ಯಾ ವಿನಯ ಸಂಪನ್ನಿ ಬ್ರಾಹ್ಮಣಿ ಗವಿ ಹಸ್ತಿನಿ ಶುನಿ ಚೈವ ಶ್ವಪ ಕೇಚ ಪಂಡಿತಾಹ ಸಮದರ್ಶಿನಃ.